ಹಿಡಿಬೇಕು ಅಂತ ಹೊರಟು ಬಿಡ್ತಾನೆ. ಇಲ್ಲಿ ಸ್ವಾರಸ್ಯ ನೋಡಬೇಕು, ಕೃಷ್ಣನ ತಪ್ಪು ತಿಳ್ಕೊಂಡಿದ್ದಕ್ಕೆ ಬಲರಾಮ ದೇವರಿಗೆ ದ್ವಾರಕೆ ವಾಪಸ್ಸಾಗುವ ಬುದ್ಧಿನೇ ಬರಲಿಲ್ಲ. ಕೃಷ್ಣನ ಸಹವಾಸ ಕಳ್ಕೊಂಡು ಬಿಟ್ರು. ದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ದೇವ್ರು ದೂರ ಆಗ್ತಾನೆ ಅಂತ ಅರ್ಥ. ದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ದೊಡ್ಡ ಅನರ್ಥ, ನಾವು ದೂರ ಇರಬೇಕಾಯ್ತು. ಭಾರಿ ದೂರ ಅದು ವಿದೇಹ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ದುರ್ಯೋಧನ ಬಂದ ಅಲ್ಲಿಗೆ, ಇನ್ನೊಂದು ಅರ್ಥ ಅದಕ್ಕೆ. ಯಾರು ಕೃಷ್ಣನ ಬಿಟ್ಟು ಹೋಗ್ತಾರೋ ಅವರ ಹತ್ರ ಕಲಿ ಬರ್ತಾನೆ ಅಂತ ಅರ್ಥ. ಕೃಷ್ಣನ್ ಬಿಟ್ಟು ಹೋದ್ರೆ ಕಲಿ ಎಂಟರ್ಟೈನ್ ಮಾಡಿದಾಗ ಲೆಕ್ಕಲ್ಲಿ. ಇದು ಎಷ್ಟು ಸುಲಭ ನಿಮ್ಮ ಶಾಸ್ತ್ರಾರ್ಥ ಗೊತ್ತಾಗುತ್ತಾ. ಕೃಷ್ಣನ ಜೊತೆಗಿದ್ದ ದುರ್ಯೋಧನ ಬರಲಿಕ್ಕಾಗಿರಲಿಲ್ಲ. ಕೃಷ್ಣನ್ ಜೊತೆಗಿದ್ದು ದುರ್ಯೋಧನನಿಂದ ತುಂಬಾ ಅಸಮರ್ಥನಾಗಿ ಉಳ್ಕೊಂಡಿದ್ದ ಅವನು. ಬಲರಾಮದೇವರ ಹತ್ರ ಹೋಗ್ಲಿಕ್ಕಾಗಿರಲಿಲ್ಲ. ಈಗ ಸಕ್ಷ್ಟ ಬಂದುಬಿಟ್ಟ, ಅವರ ಹತ್ರ ಹೋದ, ಕಾಲಿಗೆ ಬಿದ್ದ. ಏನು ಅಂತ ಕೇಳಿದ್ರು. ಸ್ವಾಮಿ, ನೀವು ಭಾರಿ ಗದಾಯುದ್ಧದಲ್ಲಿ ಭಾರಿ ನಿಪುಣರು, ನನಗೆ ಹೇಳ್ಕೊಡಿ ಅಂತ ಹೇಳಿದ್ರು. ನನಗೆ ಹೇಳ್ಕೊಡಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳ್ಕೊಳ್ಳಿ ಶುರು ಮಾಡಿಬಿಟ್ರು. ಅನೇಕರಿಗೆ ಗೊತ್ತಿಲ್ಲ ಈ ಕಥೆ. ಎಷ್ಟು ದಿವಸ ಓದ್ದ ಗೊತ್ತ ದುರ್ಯೋಧನ? ಒಂದ್ ದಿವಸ, ಎರಡು ದಿವಸ ಅಲ್ಲ, ಒಂದೆರಡು ವಾರ ಅಲ್ಲ, ಒಂದೆರಡು ತಿಂಗಳಲ್ಲ, ಒಂದೆರಡು ವರ್ಷ ಅಲ್ಲ, 5 ವರ್ಷ ಓದಿದಂತ ಅವ್ರ ಹತ್ರ. 5 ವರ್ಷ ಫುಲ್ ಇಂಟಿಗ್ರೇಟೆಡ್ ಕೋರ್ಸ್ ಓದೇ ಮಾಡಿದ್ದಾರಪ್ಪ. 5 ವರ್ಷ ಫುಲ್ ಕೋರ್ಸ್ ಓದ್ತಾನೆ ಗದಾ ಇದ್ದದಲ್ಲಿ ಎಲ್ಲ ಮುಗೀತು. ಅಂದ್ರೆ ಕೃಷ್ಣನ್ ಎಷ್ಟು ದಿವಸ ಬಿಟ್ಟಿದ್ರು, ಅಷ್ಟು ದಿವಸ ಕಲಿಗಂಟು ಬಿದ್ದಿದ್ದ ಅವ್ರಿಗೆ. ಕೊನೆಗೆ ಒಂದು ದಿವಸ ಮುಗಿತಪ್ಪ ಹೋಗು ಅಂತ ಹೇಳಿದ್ರು. ದುರ್ಯೋಧನ ಹೊರಟ. ಹೋಗೋ ಏನ್ ಮಾಡಿದ ಗೊತ್ತೇನು? ನಾನು ಏನ್ ದರ್ಶನ ಕೊಡ್ತೀರಿ ಅಂತ ಕೇಳಿದ. ಈ ಕತೆ ಎಂತದ್ದು ಗೊತ್ತು? ಗುರುಗಳು ಕೇಳಬೇಕು ಪಾಪ. ಗುರುದರ್ಶನ ಶಿಷ್ಯದರ್ಶನ ಕೇಳ್ತಾನು, ನಾನು ಏನ್ ಕೊಡ್ತೀರಿ ನೀವು ಸ್ಟೂಡೆಂಟ್ ಆಗಿದ್ದಕ್ಕೆ ಅಂತ. ಅಂದ್ರೆ ಯಾರೋ ಗತಿಯಿಲ್ಲದ ಮೇಷ್ಟರ್ ಪಾಠಕ್ಕೆ ಹೋದಾಗತ್ತಾ ಇಡುವಂತೂ. ಬಲರಾಮದೇವರು ಎಂಥವ್ರವರು, ಅಂಥವ್ರ ಹತ್ರ ಬಂದು ತಾನೇ ದರ್ಶನ ಕೇಳ್ತಾರೆ. ಅಂದ್ರೆ ಕಲಿಯುಗದಲ್ಲಿ ಹೇಗಿರ್ತಾರೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಕಲಿ ಅವನು ಕಲಿಯುಗ ಇದು ಗೂಂಡಾಗಿರಿ ಮಾಡ್ತಾ ಇಲ್ಲ, ಚಾಕುಗ ತೋರಿಸಿಬಿಟ್ಟು ಆ ತರ. ನಾನು ದರ್ಶನ ಕೊಡಿ ಅಂತ ಕೇಳಿದ. ಅವ್ರು ಪಾಪ ಎಷ್ಟು ಒಳ್ಳೆಯವರು ಬಲರಾಮದೇವರು. ಆಯ್ತಪ್ಪ ಏನು ಬೇಕು ಅಂತ ಕೇಳಿದ. ಏನು ಬೇಕು ನಿನಗೆ? ದರ್ಶನ ಸಾಯಿಸೋ ಅಂದೆ, ಮತ್ತೆ ಇವ್ರು ಕೊಟ್ಟಿದ್ದ ದಿವಸಗಳಾಗಿಲ್ಲ, ಮತ್ತೆ ಕೇಳಿದ್ದು ಕೊಡಬೇಕಂತೆ. ಏನ್ ಕೊಡಬೇಕು ಅಂತ ಕೇಳಿದ್ರೆ ಹೇಳುತ್ತಾನೆ, ನಿಮ್ಮ ತಂಗಿ ಸುಭದ್ರೆಯನ್ನು ಕೊಟ್ಟು ನನ್ನ ಮದುವೆ ಮಾಡಬೇಕು ಅಂತ ಕೇಳಿದ. ನೋಡಿ ಎಲ್ಲಿ ಹೊಂಚಾಗಿದ್ದ ಅವನೀಗ. ಇಷ್ಟಿಷ್ಟ ಸ್ಟೂಡೆಂಟ್ ಅಂತ ಹೆಸರಾಕೊಂಡ್ಬಿಟ್ಟು ಎಲ್ಲ ಕಿತಾಪತಿ ಮಾಡಿಬಿಟ್ಟು ಈಗ ಸುಭದ್ರನ ಕೊಟ್ಟು ಮದುವೆ ಮಾಡಬೇಕು. ಬಲರಾಮದೇವ ಯೋಚನೆ ಮಾಡಬಾರ್ದ? ಕೃಷ್ಣನ್ ಕೇಳ್ತೇನೆ ಅಂತ ಹೇಳಬಾರ್ದ? ಹೋಗ್ಲಿ, ತಾನು ತಂದೆ ಎಲ್ಲ ಏನಲ್ಲ, ವಸ್ತುವ ದೇವಕರಿಗೆ ಕೇಳಬಾರ್ದ? ಏನಿಲ್ಲ, ಕೊಟ್ಟಿದ್ದ ಆಗ್ಲಿಂದ ಹೇಳಬಿಟ್ರೆ, ಕೊಡ್ತಿರೋದು ಮಾತು ಕೊಟ್ಟೇ ಬಿಟ್ರು. ದುರ್ಯೋಧನ ಭಾರಿ ಧೂರ್ತ ಅವನು. ಸ್ವಾಮಿ ಬಾಯಲ್ ಹೇಳಿದ್ರೆ ಸಾಲದು, ನನಗೆ ಆಣೆ ಮಾಡಿ ಭಾಷೆ ಕೊಡಿ ಅಂತ ಕೇಳಿದನು. ಗುರುಗಳ ಹತ್ರ ಆಣೆ ಮಾಡಿಸಿಕೊಳ್ಳೋ ಮಹಾಪಾಪಿಷ್ಟ. ಸಾಮಾನ್ಯವಾಗಿ ಇವ್ರು ಮಾಡಬೇಕು, ಶಿಷ್ಯ ಅವರೇ ಮಾಡಬೇಕಂತಾನೆ. ನನ್ನ ಕೈ ಮೇಲೆ ಕೈ ಹಾಕಿ, ಕೈ ಮೇಲೆ ಕೈ ಹಾಕಿದ್ರಂತೆ ಪಾಪ. ಸುಭದ್ರ ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿದ್ರೆ, ಅವರ ಕೈಯಲ್ಲಿ ನೇಗಿಲ ಗುರುತಿದೆ ಅಂತೆ. ಬಲರಾಮದೇವರು ಯಾರು ತಮ್ಮ ಶಾಸ್ತ್ರ ಎಷ್ಟು ದೊಡ್ಡದು ಗೊತ್ತಾ? ಅಂತವರಿತ್ತವರು ತಿಳ್ಕೊತಾರಲ್ಲ, ನಾ ಶೇಷಾಂಶ ಅಂತ ಹೇಳ್ಕೊಂಡ್ರೆ ಕೈ ತೋರಿಸು ಅಂತ ಕೇಳಬೇಕಂತೆ. ನೇಗಿಲು ಗುರುತಿರ್ಬೇಕು ಅವರಲ್ಲಿ, ಮತ್ ಭೇಟ್ ಮಾಡಿದ್ದಿರಬಾರದು, ಕೈಯಲ್ಲಿ ಹಾಗೆ ಇರಬೇಕು, ಲಕ್ಷಣಗಳು ಹಾಗೆ ಇರಬೇಕು. ಅವ್ರಿಗೆ ಕೃಷ್ಣ ಅಂತ ಕರ್ಕೊಂಡು ಬಿಟ್ರೆ ಚಕ್ರ ಶಂಖ ಗದಾ ಪದ್ಮ ಧ್ವಜ ಎಲ್ಲ ಇರಬೇಕು ಅವ್ರ ಕೈಯಲ್ಲಿ. ಇಲ್ಲವರು ಕೃಷ್ಣನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಲಕ್ಷಣ. ಇಲ್ಲಿ ಮೋಸ ಪೊಲೀಸ್ ಅವರು ಸುಮ್ಮನೆ ಹೇಳಿಬಿಟ್ರೆ ಮುಗೀತಾ? ಅಥವಾ ಐಡೆಂಟಿಟಿ ಕಾರ್ಡ್ ತೋರಿಸ್ಬೇಕಲ್ಲ, ಇವ್ರು ಕಾರ್ಡ್ ತೋರಿಸ್ಬೇಕು, ಮುಖದಲ್ಲೇ ಇರುತ್ತೆ ಕೈಯಲ್ಲಿ ಇರುತ್ತಂತವ್ರು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕಂಡವರು ಏನೇನು ಅಂತ ಹೇಳಕ್ ಬರೋದಿಲ್ಲ. ಕೆಟ್ಟದನ್ನು ಮೋಸ ಮಾಡಿಬಿಡ್ತಾನೆ ಅವ್ರು, ಅಡ್ವರ್ಟೈಸ್ಮೆಂಟ್ ಕಳ್ಳತನ ಮಾಡಿ ಕೊಂದು ಏನೋ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ತೋರಿಸ್ತಾರೆ, ಒಳಗೆ ಹೋದ ತಕ್ಷಣ ಬಂದು ಕೊಂದು ಹೋಗಿಬಿಡ್ತಾರೆ. ಇವ್ರು ಯೋಚನೆ ಮಾಡಬೇಕು, ಗುರುತು ಹಿಡಿದೇ ಹೋದರೆ ಪ್ರಾಣ ಕಳ್ಕೊಳ್ಳೋ ಪ್ರಸಂಗ ಬರುತ್ತೆ. ಸರಿಯಾಗಿ ಗುರುತಿಸ್ತಾ ಹೋಗಿದ್ದಕ್ಕೆ ಶಿಷ್ಯರ ರಕ್ಷಣೆ ದುರ್ಯೋಧನ ಇಲ್ಲ. ಇವ್ರು ಮೋಸ ಹೇಳ್ಕೊಟ್ಟು ಬಿಟ್ರು, ಕೇಳಬಾರ್ದನ್ನು ಕೇಳಿದ, ಕೊಟ್ರು ಪಾಪ. ಕೈ ಮೇಲೆ ಕೈ ಹಾಕಿ ಎಂದು ಹಾಕಿದ್ರಂತೆ, ದದೌ ಕರಮಸ್ಮೈ ಹಲಾಂಕಂ. ತಮ್ಮ ನೇಗಿಲು ಗುರುತಿದ್ದ ಕೈಯನ್ನು ಅವನ ಮೇಲೆ ಕೈ ಹಾಕಿದ್ರಂತೆ, ಅವನಿಗೆ ಖುಷಿಯೋ ಖುಷಿ. ಅವನಿಗೆ ಎರಡು ಖುಷಿ, ಒಂದೇನೋ ಗದಾ ಇದ್ದ ಬೇರೆ ಬಂತು ಫಸ್ಟ್, ಸೆಕೆಂಡು ಸುಭದ್ರೆ ಬೇರೆ ಸಿಕ್ಕಲು. ಥರ್ಡ್ ಏನು ಗೊತ್ತಾ? ಸುಭದ್ರೆ ಸಿಕ್ಕಲು ಅಂದ್ರೆ ನಾನು ಸೇಫ್ ಅಂತ ಅರ್ಥ. ಯಾತಕ್ಕೆ? ನಾನು ಸುಭದ್ರೆಯ ಗಂಡನಾಗಿಬಿಟ್ರೆ ಕೃಷ್ಣನಿಗೆ ಭಾವಮೈದನ ಆಗ್ತೇನೆ. ಇನ್ನೇನು ಹಾರಾಡಿದ್ರೆ ನನಗೆ ಕೊಲ್ಲಾಗಿಲ್ಲ, ತಂಗಿ ಮುಖಂಡ್ಕೊಂಡು ಬಿಡಬೇಕೀಗ ಎಂತ. ಇದೆಲ್ಲ ಈ ವಿಲನ್ಗಳು ಮಾಡೋ ಕೆಲಸಗಳು ಇವೆಲ್ಲ ಕೂಡ. ಈ ಎಲ್ಲ ದುರ್ಯೋಧನ ಅಂತ ಹೈ ಕ್ಲಾಸ್ ವಿಲನ್. ನಾವು ವಿಲನ್ಗಳು ಸೇಫ್ ಗಾರ್ಡ್ ಮಾಡ್ಕೋಬೇಕಾದ್ರೆ ಏನಾದರೂ ಮಾಡಿ ಸಂಬಂಧ ಬೆಳೆಸಿಬಿಡೋದು. ಅದನ್ನ ನೋಡಿದ್ರೆ ನಿಮ್ಮ ಮಗಳಿಗೆ ಡೇಂಜರು, ತಂಗಿ ಡೇಂಜರು ಅಂತ ಕೂತ್ಬಿಡೋದು. ಇವಂತರ ಕಿಡ್ನಾಪ್ ಪ್ರಾಕ್ಟೀಸ್ ಇದ್ದಾಗ ಹೆಚ್ಚು ಕಡಿಮೆ ಇವೆಲ್ಲ ಕೂಡ ತಂತ್ರ ಮಾಡಿದನಂತೆ. ಇನ್ನೇನು ನಾನೇನು ಮಾಡಾಗಿಲ್ವೇ ಇಲ್ಲ, ಪಾಂಡವ ಮೊದಲೇ ದ್ವೇಷ ಮಾಡ್ತಾ ಇದ್ದೆ, ಇನ್ನೂ ಜಾಸ್ತಿ ಮಾಡಬಹುದು ಅಂತ ತಿಳ್ಕೊಂಡ್ಬಿಟ್ಟು. ಏನ್ ಮಾಡಿದ್ರು ನನ್ನ ಪ್ರಾಣದ ಮಟ್ಟಿಗೆ ಅಂತ ಅಪಾಯ ಇಲ್ಲ ಅಂತ ತಿಳ್ಕೊಂಡು ಖುಷಿಯಿಂದ ಹೊರಟುಬಿಟ್ಟನಂತೆ. ಗದಾ ಯುದ್ಧ, ಸುಭದ್ರ ಲಾಭ ಮತ್ತು ಪ್ರಾಣ ರಕ್ಷಣೆ ಇಷ್ಟು ತಿಳ್ಕೊಂಡು ಹೊರಟನಂತೆ. ನೋಡೋರಿಗೆ ಏನ್ ಗೊತ್ತಾಯಿತು? ಇನ್ನೇನ್ ಕತೆ ಮುಗಿತು ಅನ್ನೋಷ್ಟು ಮಟ್ಟಿಗೆ ಆಯಿತು. ದುರ್ಯೋಧನಗೆ ಸುಭದ್ರೆ ಸಿಕ್ಕಲು ಅಂತ ತಿಳ್ಕೊಳ್ಳೋಷ್ಟು ಮುದೋಯ್ತು. ಅವನ ಆ ಕಡೆ ಹೋದ, ಇವ್ರ ಬುದ್ಧಿ ಕರೆಕ್ಟ್ ಆಯ್ತು. ಪಾಪ ನೋಡಿ, ಕಲಿ ಬಿಟ್ಟ ಅಲ್ಲ ಬುದ್ಧಿ ಕರೆಕ್ಟ್ ಆಯ್ತು. ಯೋಚನೆ ಮಾಡಿದರಂತೆ, ಇವು 5 ವರ್ಷ ಯೋಚನೆ ಮಾಡ್ತಾರೆ. ನಾನು ಅವತ್ತು ತಿಳ್ಕೊಂಡೆ ಕೃಷ್ಣ ತಗೊಂಡಿರ್ಬೇಕು ಅಂತ ಹೇಳಿ, ನನಗೇನು ಆಧಾರ ತಿಳ್ಕೊಳ್ಳಕ್ಕೆ ಅವತ್ತು ಯೋಚನೆ ಮಾಡ್ತಾರೆ. ಕೃಷ್ಣ ಸತ್ಯ ಹಾಕಿ ಹೇಳಿರಬಾರದು ಈ ಮಧ್ಯೆ. ನಾನು ಜೇಬು ಹಾಕೊಂಡು ನಾನು ತಿಳ್ಕೊಂಡು ಬಿಟ್ಟೆ, ಕೃಷ್ಣ ಸುಳ್ಳು ಹೇಳೋದಿಲ್ಲ ಹಾಗೆಲ್ಲ ಕೂಡ. ನಾನೇ ತಪ್ಪು ತಿಳ್ಕೊಂಡೆ ಅಂತ ವಾಪಸ್ ಬಂದನಂತೆ. ನೋಡಿ, ಕೃಷ್ಣನ ಬಿಟ್ಟದ ಕಲಿ ಬಂದಿದ್ದ, ಕಲಿ ಹೋದ ಕೃಷ್ಣ ಹತ್ರ ವಾಪಸ್ ಬಂದರು. ಮತ್ತೆ ಈ ಕಲಿಯ ಪ್ರಭಾವ ಎಷ್ಟು ಭಯಾನಕ ಅಂತ ಹೇಳೋದಕ್ಕೆ ಸಾಕ್ಷಿ. ಕಲಿ ಎಲ್ಲೋ ಇರೋದಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಬದನೆಕಾಯಿ ಇದರಲ್ಲೇ ಕಲಿ ಇರೋದು, ಅದು ಒಳಗೆ ಸೇರಿಸಿದ್ರಿಂದ ಕಟ್ಟೆ ಮುಗಿತು ಅಂತ. ಕುಡಿದವನು ಬಕೆಟ್ ನೀರು ಹಾಕುವವರೆಗೂ ಹಾಗೆ ಇರ್ತಾನು, ದಬಾದವ ಸುರಿದ ಮೇಲೆ ನಾರ್ಮಲ್ ಆಗೋದು. ಕುಡಿದವನಿಗೆ ಬಕೆಟ್ ನೀರು ಹಾಕಿದ್ರೆ ಉಪಾಯ ಉಂಟು, ಇದಾಗಲ್ಲ, ಭಾರಿ ಕಷ್ಟ ಇದೆಲ್ಲ ಕೂಡ. ಭಗವದ್ಗೀತೆ 17ನೇ ಅಧ್ಯಾಯ ಎಷ್ಟು ವಿಷಯ ಹೇಳುತ್ತೋ ಆಹಾರದ ಬಗ್ಗೆ. ನಾವು ಆಹಾರ ಕೆಟ್ಟದ್ದು ತಗೊಂಡಿವೋ, ಆಹಾರಕ್ಕಿಂತ ಮನಸ್ಸು ಕೆಟ್ಟ ಹೋಗುತ್ತೆ, ನಮ್ಮ ಸಾಧನೆ ಹಾಳಾಗಿ ಹೋಗುತ್ತೆ ಅಂತ ಹೇಳಿದ್ದೆ. ಇವತ್ತು ಒಳ್ಳೆ ಸಾಧನೆ ಮಾಡಬೇಕು ಅಂತಿದ್ರೆ ಆಹಾರ ನಿಯಂತ್ರಣ ಬೇಸಿಕ್ ರಿಕ್ವೈರ್ಮೆಂಟ್. ಅದು ಒಂದು ಈ ದುರ್ಯೋಧನ ಎಂಟರ್ ಆಗದೆ ಆಹಾರದಿಂದ, ಕ್ರಿಮಿಕೀಟ ಬರೋದೇ ಅದರಿಂದ. ನೋಡಿ, ನೀರು ಕೆಟ್ಟಿದೆ, ನೀವು ಹೊಟ್ಟೆ ಕರಳುದೇನೆ, ಪೇಪರ್ ಬಂದ್ಬಿಡುತ್ತಾಗಲಿ. ನೀರು ಸರಿ ಇದ್ದು ಆಹಾರ ಸರಿ ಇದ್ರೆ ರೋಗ ಬರೋ ಚಾನ್ಸಸ್ಸೇ ಇಲ್ಲ ಅವನಿಗೆ. ಈ ಮಾತನ್ನ ಅರ್ಥ, ದೊಡ್ಡ ದೊಡ್ಡ ರೋಗ ಬರೋದಂತೂ ಅಸಾಧ್ಯ. ದುರ್ಯೋಧನ ಮಹಾಪಾಪಿಷ್ಟ, ಅಷ್ಟು ಮಾಡ್ದ ಹೊರಟು ಹೋಗಿಬಿಟ್ಟ. ಸೀದಾ ವಾಪಸ್ ಬಂದರು ದ್ವಾರಕೆಗೆ. ಕೃಷ್ಣ ನೋಡ್ದ, ಅಣ್ಣ ನನಗೆ ಗೊತ್ತು, ತತ್ವ ತಿಳ್ಕೊಂಡು ಹೋಗಿದ್ದೆ. ಕೃಷ್ಣ ಅವತ್ತೇನು ಬರದೆ, ಕೃಷ್ಣ ಸರ್ವಜ್ಞ, ದುರ್ಯೋಧನ ಬರೋ ಯೋಗ ಇದೆ ಅವರಿಗೆ, ಮಾತುಕೊಡ್ಬೇಕು, ಸಿಕ್ಕಾಕೋಬೇಕು, ಮುಂದೆ ಜಾಸ್ತಿ ಬುದ್ಧಿ ಬರಬೇಕು ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿದ್ದು. ಅಣ್ಣ ಮದ್ದೆ ಕೇಳಬಾರದಾಗಿತ್ತೆ, ಯಾಕೆ ತತ್ ತಿಳ್ಕೊಂಡು ಹೋದಿ, ಅಷ್ಟು ನಂಬಿಕೆ ಇಲ್ಲ ನನ್ನ ಮೇಲೆ, ಯಾರಲ್ಲಿ ತೋರ್ತಾ ಇದ್ದೀನಿ ಮಣಿನ ಬಾ ಅಂತ ಕಡೆ ಸಭೆ ಸೇರಿಸಿಬಿಡ್ತ, ದೊಡ್ಡ ಸಭೆ, ಯಾದವರ ಸಭೆ. ಕೃಷ್ಣ ನೋಡಿ ಸರ್ವಜ್ಞ ಅಂತ ಹೇಳೋದಕ್ಕೆ ಸಾಕ್ಷಿ. ಅಕ್ರೂರ, ಮಣಿನೆಲ್ಲ ಇಲ್ಲಿ ಬಂದಿಡು ಅಂತ ಹೇಳಿದ. ನಿನ್ನ ಹತ್ರ ಮಣಿ ಇಟ್ಕೊಂಡಿದ್ಯಾ, ತಂದಿಡು. ಅಕ್ರೂರ ಕೃಷ್ಣ ಭಕ್ತ, ಗೋಕುಲಕ್ಕೆ ಹೋಗಿ ವೃಂದಾವನಕ್ಕೆ ಹೋಗಿ ಕೃಷ್ಣನ್ ಕರ್ಕೊಂಡು ಬಂದು ಕುಣದಾಡಿದವನು ಅಂತ 5 ವರ್ಷ ಮಣಿ ಇಟ್ಕೋಬೇಕು ಹತ್ರನ, ಕೃಷ್ಣನ್ ತನ್ನ ಒಪ್ಪಿಸಬಾರ್ದೆ ಅಂದ್ರೆ. ಭಕ್ತರಲ್ಲೂ ಎಷ್ಟು ವೆರೈಟಿ ಭಕ್ತ ಇರ್ತಾರೆ ಲೆಕ್ಕ ಹಾಕ್ಬೇಕು. ಇವರ್ಯಾರು 100% ಭಕ್ತರಲ್ಲ, ಸ್ವಸ್ವಲ್ಪ ತಪ್ಪು ಮಾಡ್ಯಾರೆ. 100% ಭಕ್ತರು ಬ್ರಹ್ಮವಾಯುಗಳು ಮಾತ್ರ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಎದ್ರು ಕೋದರಹ. ಇವರು ಭಕ್ತರು ಹೌದು ಅಂತ ಒಪ್ಕೊಂಡ್ರು ಕೂಡ 100ಕ್ಕೆ 100ರಷ್ಟು ಏಕಾಸಿ ಮಾಡ್ತೀರಾ, ಮಾಡ್ತೀವಿ ಅಂದ್ಬಿಡ್ತಾರೆ. ಸ್ವಲ್ಪ ಕೇಳಿದಾಗ ಲೈಟ ತಗೋತೀವಿ ಅಂತ. ಏನ್ ಲೈಟ್ ಅಂದ್ರೆ ಇಷ್ಟು ಚಪಾತಿಗಳು, ಇಷ್ಟು ಇಡ್ಲಿಗಳು, ಅವಾಗ ಗಾದರಿ ಆಗುತ್ತಾರೆ. ಅವ್ರ ಲೈಟ್ ಅಂದ್ರೆ ಹೆವಿಯೆಸ್ಟ್ ಪಾದ್ಯವಲ್ಲೇ ಲೈಟ್ ಅಂತ ಕರೀತಾರೆ ಅಷ್ಟೇ. ಆದರೆ ಒಮ್ಮೊಮ್ಮೆ ಮಾಡ್ತೀನಿ ಅಂತಾನೆ, ಅದು ಬೇರೆ. ಯಾವಾಗ ಅಂದ್ರೆ ಆರೋಗ್ಯ ಕೆಟ್ಟಾಗ, ನಿಮ್ಗೆ ತಿನ್ನಕ್ಕೆ ಸಾಧ್ಯ ಇಲ್ಲವಲ್ಲ ಅವತ್ತು, ಅವತ್ತು ಮಾಡ್ತಾನೆ. ಅಂದ್ರೆ ಮಾಡೋರಲ್ಲಿ ಎಷ್ಟು ವೆರೈಟಿ ಇರುತ್ತೆ ಲೆಕ್ಕ. ಅಂತೂ ಏಕಾಸಿ ಗೊತ್ತಿದೆ ಪುಣ್ಯ, ಅದನ್ನು ಸಂತೋಷ ಪಡಬೇಕಷ್ಟೇ. ಆದರೆ ನಿಜವಾಗ್ಲೂ ಮಾಡೋದಂದ್ರೆ ಪ್ರಾಣ ಹೋದ್ರೂ ಬಿಡೋದಿಲ್ಲ. ಹಿಂದಿನ ಕಾಲಕ್ಕೆ ಎಷ್ಟೋದ್ರೆ 100 ಮುದುಕಿಯರು ಪಾಪ, 90 ಇವತ್ತು ಅಷ್ಟು ಬದುಕೋದೆ ಭಾರಿ ಕಡಿಮೆ. 90-95 ವರ್ಷ ತಮ್ಮ ಮಕ್ಕಳಿಗೆ ಕೊಡೋ ಸಂದೇಶ ಇಷ್ಟೇ. ಅಕಸ್ಮಾತ್ ನಾನು ಏಕಾಸಿ ಸಾಯೋ ಪ್ರಸಂಗ ಬರಬಹುದು, ಮಕ್ಕಳೇ ಜನ್ಮಪೂರ್ತಿ ವ್ರತ ಮಾಡ್ಕೊಂಡು ಬಂದಿದ್ದೇನೆ, ಅತ್ಯುತ್ತ ನೀರು ಹಾಕಿಬಿಟ್ಟಿಲ್ಲ, ಹುಷಾರು ಅಂತ ಹೇಳ್ತಿದ್ರು ಪಾಪ. ನನ್ನ ಮೊದಲ ಎಚ್ಚರ ಇರೋದಿಲ್ಲಾಗ ನೀರು ಹಾಕಿ ವ್ರತ ಕೆಡಿಸಬೇಡಿ, ನೀರು ಹಾಕಿ ನಾನು ಬದುಕೋದಿಲ್ಲ, ಏಕಾಸಿ ಬಿಟ್ಟು ಸತ್ತಾಗತ್ತೆ ಅಷ್ಟೇ, ಅದ್ರ ಬದಲು ನಾನು ಹಾಗೆ ಸಾಯಲಕ್ಕೆ ಬಿಡಿ ಅಂತ ಹೇಳತಕ್ಕಂತ ದೀಕ್ಷೆ ಇತ್ತು ಅವರಿಗೆಲ್ಲ ಕೂಡ. ಅದಕ್ಕೆ ಶುದ್ಧ ವ್ರತ ಅಂತ ಹೆಸರು. ನಿರ್ಜಲ ವ್ರತ ಅಂದ್ರೆ ನಿರ್ಜಲ ಉಪವಾಸ ಅಂದ್ರೆ ಹಾಗೆ ಮಾಡಬೇಕು. ಬಲರಾಮ ದೇವರು ತಪ್ಪು ತಿಳ್ಕೊಂಡು ಒಂದು ತಪ್ಪು ಮಾಡಿದ್ರೆ ಅಕ್ರೂರ ತಪ್ಪು ಮಾಡ್ತಾನೆ. 5 ವರ್ಷ ಇಟ್ಕೊಂಡವನು ಸಭೆಯಲ್ಲಿ ಆಗ ತಂದಿಟ್ಟನಂತೆ, ನಡುಕ್ತಾ ಇರ್ತಾನೆ ಅಕ್ರೂರ. ಅಕ್ರೂರ ಗಾಬರಿ ಆಗಬೇಡ, ನಮ್ಮ ಅಣ್ಣ ತಪ್ಪು ತಿಳ್ಕೊಂಡಿದ್ದಾನೆ, ಅವನು ಭ್ರಮೆ ಹೋಗ್ಬೇಕಷ್ಟೇ, ತೋರ್ಸಿಗ. ಬಲರಾಮ ದೇವರು ನೋಡ್ತಾರೆ, ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ಕೃಷ್ಣನೂ ತಪ್ಪು ತಿಳ್ಕೊಂಡ್ಬಿಟ್ಟೆ. ಆ ದೊಡ್ಡ ಭಕ್ತರು ಆಕಸ್ಮಿಕ ಅಂತ ತಪ್ಪು ಮಾಡಿದ್ದಕ್ಕೆ ತುಂಬಾ ದುಃಖ ಪಡ್ತಾರೆ. ಕೃಷ್ಣ ದಯವಿಟ್ಟು ನನ್ನ ಕ್ಷಮಿಸಿಬಿಡು, ತುಂಬಾ ತಪ್ಪು ಮಾಡಿದೆ ಅಂತ ಹೇಳಿದಾಗ ಅದು ಸಿಕ್ಬಿಟ್ಟಿದೆ ಮಣಿ. ಈಗ ಕೃಷ್ಣ ಏನ್ ಮಾಡಬೇಕಾಗ, ತಾನು ತಗೋಬಾರ್ದ, ತಗೊಳ್ಳೋದಿಲ್ಲ. ಅಕ್ರೂರ ಒಳ್ಳೆ ಕೆಲಸ ಮಾಡ್ತೀಯಪ್ಪ ನೀನು, ನೀನೇ ಇಟ್ಕೊಂತ ಹೇಳಿಬಿಟ್ಟಂತೆ. ಅನಾಥರ ಇದರಾಗಿತ್ತು, ಈಗ ಲೀಗಲಿ ಉಳ್ಕೊಂತ, ಅಷ್ಟೇ ವ್ಯತ್ಯಾಸ. ಇಷ್ಟು ದಿವಸ ಅದು ಗುಟ್ಟಾಗಿ ಇಟ್ಕೊಂಡಿದ್ದ, ನೀನೇ ಇಟ್ಕೊಂಡ್ಬಿಡು, ನಾನೇ ಮಣಿ ಬೇಕಾಗಿರಲಿಲ್ಲ, ನನ್ನಲ್ಲಿ ಬಂದು ಅಪವಾದ ಹೋಗ್ಬೇಕಾಗಿತ್ತಷ್ಟೇ, ನಮ್ಮ ಅಣ್ಣ ಸರಿ ಅಂತ ತಿಳ್ಕೊಂಡ್ಬಿಟ್ಟ, ಯೋಚನೆ ಇಲ್ಲ, ನೀನೇ ಇಟ್ಕೊಂತ ಹೇಳಿಬಿಟ್ಟಂತೆ. ಮಣಿ ಇಟ್ಕೊಳ್ಳೋ ಹಕ್ಕಾತು ಗೊತ್ತೇನು, ಅಕ್ರೂರಲ್ಲೊಂದು ವ್ರತ ಇತ್ತಂತೆ, ಪ್ರತಿನಿತ್ಯ ದಾನ ಮಾಡ್ತಿದ್ದಂತೆ ಪಾಪ. ಆ ಮಣಿಯಿಂದ ಏನು ದಿವಸಕ್ಕೆ 8 ಬಣ ಬಂಗಾರ ಬರ್ತಿತ್ತಲ್ಲ, ಅಷ್ಟನ್ನು ಖರ್ಚು ಮಾಡ್ತಿದ್ದಂತೆ. ಒಳ್ಳೆ ವಿನಿಯೋಗ ಮಾಡ್ತೀವಿ, ಯಾಕೆ ಬಿಡು, ನೀನೇ ಇಟ್ಕೊಂತ ಹೇಳಿಬಿಟ್ಟಂತೆ. ಇವತ್ತು ನಮ್ಗೆ ಯಾಕೆ ಮಣಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮಣಿ ಇಲ್ಲ, ಇತರ ಖಂಡಿತ ಮಾಡ್ತಿದ್ದಿಲ್ಲ, ಅದರಿಂದ ಮಣಿ ತಗೊಂಡು ಏನ್ ಮಾಡ್ತೀರಿ ಅಂತ ಪರಮಾತ್ಮ ಕೊಟ್ಟೇ ಇಲ್ಲ. ಯಾರು ಉಪಯೋಗಿಸುದಿಲ್ಲ ಅವ್ರು ಕೊಟ್ಟು ಕುರುಡ ಟಿವಿ ತಗೊಂಡು ಏನ್ ಮಾಡ್ತಾನೆ ನೀ ಮಧ್ಯೆ, ಕುರುಡಿಗೆ ಏನು ಉಪಯೋಗ ಇಲ್ಲ, ಕುರುಡಿನ ಡ್ರೈವಿಂಗ್ ಕೊಟ್ಟು ಏನು ಉಪಯೋಗ. ಇವತ್ತು ನಮಗೆ ಯಾತಕ್ಕೆ ದೇವರು ಕೊಡೋದಿಲ್ಲ ಅಂದ್ರೆ ವಿನಿಯೋಗ ಮಾಡೋದಿಲ್ಲ, ದೇವರು ಕೊಡೋದಿಲ್ಲ. ವಿನಿಯೋಗ ಮಾಡಿದ್ರೆ ದೇವರು ಖಂಡಿತ ಕೊಡ್ತಾರೆ. ಇವತ್ತು ಎಲ್ಲರಿಗೂ ಆಫೀಸ್ ಜೀಪ್ ಕೊಡೋದಿಲ್ಲ, ಯಾಕೆ ಅವ್ರಿಗೆ ಜಾಬೇ ಇಲ್ಲ, ಸಿಟಿಂಗ್ ಜಾಬ್ ವರ್ಕ್ಗೆ ಕಾರ್ಯ ಕೊಡ್ತಾರೆ, ಜೀಪ್ ಹಾಕಿ ಕೊಡ್ತಾರೆ ಅವನಿಗೆ, ಎಕ್ಸಿಕ್ಯೂಟಿವ್ ಜಾಬ್ ಜೀಪ್ ಕೊಡ್ತಾರೆ. ನೆಸ್ಸಿಟಿ ಪ್ರಕಾರ ಸರ್ಕಾರ ಹೇಗೆ ಕೊಡ್ತಾರೋ ದೇವ್ರು ಹಾಗೆ ಕೊಡೋದು. ಇವತ್ತು ಅಕ್ರೂರಣಿಗೆ ಅಂತ ಅವಕಾಶ ಕೊಟ್ಟು ಪರಮಾತ್ಮ ಅಣ್ಣ ನೋಡಿದೆ ಅಂತ ಹೇಳಿದ್ರಂತೆ. ಬಲರಾಮ ದೇವರು ಭಾರಿ ತತ್ವವನ್ನು ತಿಳ್ಕೊಂಡ್ಬಿಟ್ರು. ಇಷ್ಟೊತ್ತಿಗೆ ಏನಾಗಿದೆ, ಒಂದು ದಿವಸ ಮತ್ತೊಂದು ದೊಡ್ಡ ಪ್ರಸಂಗ ಬಂದಿದೆ. ಇನ್ನೊಂದು ಸ್ವಯಂವರ, ಲಕ್ಷಣ ಸ್ವಯಂವರ ಅಂತ ಹೆಸರು. ಈ ಲಕ್ಷಣ ಅಲ್ಲ ಮತ್ತೆ, ಮೊದಲನೇದಾಗಿ ದುರ್ಯೋಧನ ಮಗ ಲಕ್ಷಣ ಕೂಡ ಅಲ್ಲ, ಇನ್ನೊಬ್ಬ ಲಕ್ಷಣ ಇದ್ದಾಳೆ. ಕೃಷ್ಣ ಷಣ್ಮಹಿಷ್ಠಿಯಲ್ಲಿ ಒಬ್ಬ ಲಕ್ಷಣ ಅಂತಿದ್ದಾಳಲ್ಲ, ಅದು ಮದ್ರದೇಶದ ರಾಜನ ಮಗಳು, ಶಲ್ಯರಾಜನ ಮಗಳಲ್ಲ. ಮದ್ರದೇಶದ ರಾಜ ಒಬ್ಬ ಇದ್ದ, ಅವನ ಮಗಳು ಲಕ್ಷಣ ಅಂತ ಹೆಸರು. ಬಹಳಷ್ಟು ಶ್ರೇಷ್ಠ ವ್ಯಕ್ತಿ ಅವಳು. ಕೃಷ್ಣನ ಷಣ್ಮಹಿಷ್ಠ ಒಬ್ಬಳು ಅಂದರೆ ಕೇಳಬೇಕಾ, ರಮಾ ಸನ್ನಿಧಾನ ಬೇರೆ. ಅವಳಿಗೆ ಸ್ವಯಂವರ ಅಂತ ಸುದ್ದಿ ಬಂತು, ಎಲ್ಲರೂ ಹೊರಟರು ಸ್ವಯಂವರಕ್ಕೆ ಅಂತೇಳಿ. ಹಿಂದಿನ ಪದ್ಧತಿಯಂತೆ ಎಲ್ಲ ಸಾಲು ಸಾಲು ಹೊರಟಿದ್ದಾರೆ. ದುರ್ಯೋಧನ ಜರಾಸಂಧ ಮೊದಲಾದವರ ಸಮೇತ ಪಾಂಡವರು ಎಲ್ಲ ಹೊರಟರಂತೆ. ಸಭೆಯಲ್ಲಿ ಕೂತಿದ್ದಾರೆ, ಆ ಲಕ್ಷ್ಯವನ್ನು ತಂದಿಟ್ಟಿದ್ದಾರೆ. ಗುರುತ್ ಹೇಳಿದ್ರು ಏನ್ ಮಾಡಬೇಕು ಅಂತ ಸ್ವಯಂವರದೊಳಗೆ. ಅಲ್ಲಿ ಒಂದು ಧನುಸ್ಸು, ಯಥಾಪ್ರಕಾರ 5 ಬಾಣಗಳು, ಅಲ್ಲಿ ಕೊಪ್ಪರಿಗೆ, ಅದರಲ್ಲಿ ನೀರು, ಮೇಲೆ ಮತ್ಸ್ಯ ಯಂತ್ರ, ಎಲ್ಲ ಅರ್ಜುನ್ ಹೇಗಿತ್ತು ಹಾಗೇನೆ, ದ್ರೌಪದಿ ಸ್ವಯಂವರ ಹೇಗೋ ಹಾಗೇನೆ. ಒಂದು ವ್ಯತ್ಯಾಸ ಇತ್ತಂತೆ, 5 ಬಾಣದ ಬಲ್ಲ, 5 ಬಾಣ ಮಾತ್ರ ಇರಲಿಲ್ಲ, ಉಳಿದೆಲ್ಲ ಕಾಮನ್. ಆ ಬಿಲ್ಲಿನ, ಆ ಅರ್ಜುನ ಉಪಯೋಗಿಸಿದ ಬಿಲ್ಲಿಗೆ ಶಿವರ ವರ ಇತ್ತಷ್ಟೇ, ಅರ್ಜುನವ್ರದ್ದು ಬೇರೆ ಯಾರಿಗೂ ಎತ್ತಲಕ್ಕಾಗಬಾರದು ವರ ಇತ್ತು. ಇದು ಆ ಬಿಲ್ಲಲ್ಲ, ಸಾಕ್ಷಾತ್ ರುದ್ರದೇವರದೇ ಬಿಲ್ಲು, ಪಿರಾಕ ಧನಸ್ಥಾನ ತಂದಿಟ್ಟಿದ್ರೆ. ರುದ್ರದೇವನ ಕೇಳಿಕೊಂಡು ಸ್ಪೆಷಲ್ ಫಂಕ್ಷನ್ ಸಾಲ ಇಸ್ಕೊಂಡ್ ಬರ್ತಾರಲ್ಲ, ಆ ಟೈಪ್ ಇಸ್ಕೊಂಡ್ಬಿಟ್ಟು ಪಿನಾಕ ಧನಸ್ಸನ್ನು ಕೊಟ್ಟಿರಿ, ಸ್ವಲ್ಪ ಮರಿ ಆಗುವ ಅಮ್ಮ ಕೊಡ್ತೇನೆ ಇಸ್ಕೊಂಡ್ಬಂದಿದ್ರಂತೆ. ಪಿನಾಕ ಧನಸ್ಸದು ಬಾಣ ಮಾತ್ರ ಒಂದೇ, 5 ಬಾಣ ಇಲ್ಲ, ಒಂದೇ ಬಾಣ. ಆ ಬಾಣ ಕೂಡ ಹೇಗಿತ್ತಂತೆ, ತುಂಡು ಬಾಣ, ಪೂರ್ತಿ ಬಾಣ ಅಲ್ಲ, ಅದು ಕಟ್ ಮಾಡಿಬಿಟ್ಟಿದ್ದಾರೆ ಬಾಣ, ಅರ್ಧ ಇಟ್ಟುಬಿಟ್ಟಿದ್ದಾರೆ. ಆ ಬಾಣ ನೋಡಿ ಹಿಡಿಬೋದು, ಇದು ಫಸ್ಟ್ ಚೇಂಜ್. ಇನ್ನೊಂದು ಚೇಂಜ್ ಏನು ಅಂದ್ರೆ, ಅಲ್ಲಿ ಕೊಪ್ಪರಿಗೆ ಇಟ್ಟಿದ್ದಾರೆ, ಲಕ್ಷ್ಯ ಕಾಣುತ್ತಿಲ್ಲ. ದ್ರೌಪದಿ ಸ್ವಯಂವರ ಮತ್ಸ್ಯಯಂತ್ರ ಕಾಣುತ್ತಿಲ್ಲ, ಮತ್ಸ್ಯಯಂತ್ರ ಕಾಣೋದಿಲ್ಲ ಇಲ್ಲಿ, ಮತ್ಸ್ಯಯಂತ್ರ ಇದೆ ಕಾಣೋದಿಲ್ಲ. ಅದು ಹೇಗಿದೆ ಅಂದ್ರೆ, ಅದರ ಎಂಟ್ರಿ ಡೈರೆಕ್ಟ್ ಹೊಡೆದ್ರೆ ಹೋಗೋದಿಲ್ಲ, ಮೇಲಿಂದ ಓಪನಿಂಗ್ ಇದೆ. ಈ ಬಾಣ ಹೊಡೆದ್ರೆ ಮೇಲೆ ಹೋಗಿ ವಾಪಸ್ ಬಂದು ಹೊಡಿಬೇಕು, ಅದಕ್ಕೆ ಎಷ್ಟು ಡಿಫಿಕಲ್ಟ್ ಇದೆ ಲೆಕ್ಕ ಹಾಕಬೇಕು. ಮೇಲೆ ಬಾಣ ಹೋಗಿ ರಿವರ್ಸ್ ತರನ್ ತಗೊಂಡು ಬಂದು ಅದನ್ನು ಹೊಡೆದು ಕೆಳಗೆ ಬೀಳಿಸಬೇಕು, ಇಷ್ಟು ಡಿಫಿಕಲ್ಟ್ ಆಗಿತ್ತು. ಇದನ್ನ ಯಾರು ಪೂರ್ಣ ಮಾಡ್ತಾರೋ, ಲಕ್ಷ್ಮಣಾದೇವರು ಕೊಟ್ಟು ಮದುವೆ ಮಾಡುತ್ತೇನೆ ಅಂತ ಆ ವ್ಯವಸ್ಥೆ ಮಾಡಿದ್ದಾರೆ. ರಾಜ ಹೇಗೆ ಮಾಡ್ತಿದ್ರು, ಯಾಕೆ ಮಾಡ್ತಿದ್ರು ಗೊತ್ತೇನು, ತನ್ನ ಮಗಳು ಸುಖವಾಗಿರಬೇಕು, ಒಳ್ಳೆ ವ್ಯಕ್ತಿನ ಕೈ ಹಿಡಿಬೇಕು, ಅದಕ್ಕೆ ಇವೆಲ್ಲ ಟೆಸ್ಟ್ಗಳು ಮಾಡ್ತಾ ಇದ್ರು. ಇಷ್ಟೊಂದು ಮಾಡಿದ ಅಂದ್ರೆ ಬಹಳ ದೊಡ್ಡ ವ್ಯಕ್ತಿ ಆಗಿರ್ತಾನೆ, ಸುಖವಾಗಿರಲಿಕ್ಕೆ ಸಾಧ್ಯ. ಲಕ್ಷ್ಮಣಾದೇವಿ ಅಷ್ಟು ಶ್ರೇಷ್ಠ ಸ್ತ್ರೀ ಆಗಿದ್ದರಿಂದ ಅದು ತಕ್ಕಂತ ವ್ಯವಸ್ಥೆ ಮಾಡಿಬಿಟ್ಟು ಎಲ್ಲ ಆಹ್ವಾನ ಕೊಟ್ಟಿದ್ದ, ಎಲ್ಲರೂ ಬಂದ್ರು. ಒಬ್ಬರೇ ಹೋಗ್ತಾ ಇದ್ದಾರೆ ಎಲ್ಲರೂ, ಯಥಾ ಪ್ರಕಾರ ಅವ್ರು ಬಂದ್ರು ಅಂದ್ರೆ ಹೋದ್ರು, ಬಂದ ಅಂದ್ರೆ ಔಟ್ ಅಂತಾರಲ್ಲ, ಆ ಟೈಪ್ ಬರೋದು ಹೋಗೋದೇ ಕೆಲಸ. ಯಾರಿಗೂ ಅದು ಕೆಲವು 99% ಎತ್ತಲಕ್ಕೆ ಆಗಲಿಲ್ಲ ಫಸ್ಟ್. ಅದರ ಪಿನಾಕ ಧನಸ್ಥಾನ ಸುಲಭವಾಗಿ ಎತ್ತಕ್ಕೆ ಸಾಧ್ಯ ಇಲ್ಲ, ಎತ್ತಲಕ್ಕಾಗಲಿಲ್ಲ. ಆದ್ರೆ ದುರ್ಯೋಧನ ಬಂದ ಎತ್ತಿದ, ಜರಾಸಂಧ ಬಂದ ಅವನು ಎತ್ತಿದ, ಕರ್ಣ ಬಂದ ಅವನು ಎತ್ತಿದ, ಅವರೆಲ್ಲ ಎತ್ತಲಕ್ಕಾಯ್ತು. ಅಲ್ಲಿ ಎತ್ತಲಕ್ಕೆ ಆಗಿದ್ದಿಲ್ಲ, ದ್ರೌಪದಿ ಸ್ವಯಂವರದ ಕಾಲಕ್ಕೆ ಎತ್ತಲಕ್ಕೆ ಆಗಿರಲಿಲ್ಲ, ಕಟ್ಲಕ್ಕೂ ಆಗಿರಲಿಲ್ಲ. ಕೆಲವರಿಗೂ ತುಂಬಾ ಜನಕ್ಕೆ ಎತ್ತಲಕ್ಕಾಗಲಿಲ್ಲ, ಕೊನೆಯವರಿಗೆ ಕಟ್ಲಕ್ಕಾಗಲಿಲ್ಲ. 4 ಜನ ಕಟ್ಟಿದ್ರು, ಎತ್ತಿದ್ರು ಕೂಡ ಕಟ್ಲಕ್ಕೆ ಅಸಮರ್ಥರಾಗಿ ಸೋತಿದ್ರು. ಇಲ್ಲಿ ಹಾಗಲ್ಲ, ಎತ್ತಿದ್ರು ಕಟ್ಟಿದ್ರು ಎಲ್ಲ ಮಾಡಿದ್ರು. ಅವ್ರಿಗೆ ಸಮಸ್ಯೆ ಏನು ಅಂದ್ರೆ, ಆ ಲಕ್ಷ್ಯ ಲೊಕೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾರು ಕೂಡ. ಅವ್ರಿಗೆ ಲಕ್ಷ್ಯ ಎಲ್ಲಿದೆ ಅಂತ ಏನ್ ತಲೆ ಹೊಡ್ಕೊಂಡ್ರು ಸಿಕ್ಕಾಗೋದಿಲ್ಲ. ಇನ್ನೂ ಉಪಯೋಗ ಅಂತ ಇಟ್ಟು ವಾಪಸ್ ಹೋಗ್ಬಿಡ್ತಾ, ಇಳೋದು ವಾಪಸ್ ಹೋಗೋದು, ಇಳೋದು ವಾಪಸ್ ಹೋಗೋದು. ಕೊನೆಗೆ ಅಲ್ಲಿಗೆ ಅರ್ಜುನ ಬರ್ತಾರ ಪೂರ್ಣ ಮಾಡೋಕ್ಕೋಸ್ಕರ. ಅರ್ಜುನ ಬಂದು ಎತ್ತುತ್ತಾನೆ, ಕೂಡ್ತಾನೆ, ಎಲ್ಲ ಮಾಡ್ತಾನೆ, ಅರ್ಧ ಬಾಣನ ಇಡ್ತಾನೆ. ಲಕ್ಷ್ಯ ಕಾಣಿಸ್ತಂತ ಆತನಿಗೆ, ಲಕ್ಷ್ಯ ಕಾಣಿಸ್ತಂತೆ, ಹೊಡೆದು ಬಿಟ್ಟನಂತ ಲಕ್ಷ್ಯ ಅರ್ಜುನ ಹೊಡೆದು ಬಿಡ್ತಾನೆ. ಕಾಣಿದ್ದು ಗುರ್ತಾಗಿಲ್ಲ, ಕಾಣಿದ್ದಂತ ಹೇಗೆ ಗೊತ್ತಾಗಬೇಕು, ಪಾಪ ಹೊಡೆದಂತೆ ಹೋಗಿ ಲಕ್ಷ್ಯಕ್ಕೆ ಬಿತ್ತಂತೆ. ಆದ್ರೆ ಅರ್ಜುನಿಗೆ ಒಂದು ಗೊತ್ತಿತ್ತಂತೆ, ಇವಳು ಕೃಷ್ಣನೇ ಹೆಂಡತಿ ಆಗೋಳೆ ಹೊರತು ಬೇರೆ ಅಲ್ಲ, ಹಾಗೆ ಸಾಕ್ಷಾತ್ ಕೃಷ್ಣ ಪತ್ನಿ ಅಂತ ಅರ್ಜುನಿಗೆ ಗೊತ್ತಿದ್ದರಿಂದ ಹೇಗೆ ಬಾಣ ಹೊಡೆದ ಅಂದ್ರೆ, ಲಕ್ಷ್ಯಕ್ಕೆ ತಾಕ್ಬೇಕು ಹೊರಟು ಕತ್ತರಿಸಿ ಕೆಳಗೆ ಬೀಳಬಾರ್ದು, ಆ ರೀತಿ ಹೊಡಿತಾರೆ. ಕೆಳಗೆ ಬಿದ್ದರೆ ಮಾತ್ರ ಆಕೆ ಮಾಲೆ ಹಾಕೋದಿಲ್ಲ, ಹೋದ್ರೆ ಇಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅರ್ಜುನ 2 ಮುಖ ಇದೆ. ಒಂದು ಮುಖ ತಾನು ಮಹಾವೀರ ಅಂತ ಜನ ಗೊತ್ತಾಗಬೇಕು, ಇನ್ನೊಂದು ಮುಖ ಕೃಷ್ಣ ಭಕ್ತ ಅಂತಾನು ಗೊತ್ತಾಗಬೇಕು. 2 ಮುಖ ಇತ್ತು ಅರ್ಜುನನಿಗೆ. ತನ್ನ ಮಹಾವೀರ ಅಮ್ಮ ಪದವಿಯನ್ನು ಬಿಟ್ಟುಕೊಡದೇನೆ ಕೃಷ್ಣ ಭಕ್ತಿಯನ್ನು ತೋರಿಸತಕ್ಕಂಥ ಉದ್ದೇಶ ಇದ್ದು ಹಾಗೆ ಮಾಡಿದನಂತೆ. ಇದು ಬಹಳಷ್ಟು ಅರ್ಜುನ ತೋರಿಸಿದ ಒಂದು ಕೃಷ್ಣ ಭಕ್ತಿ. ಆಮೇಲೆ ಭೀಮಸೇನ ದೇವರು ಬಂದರಂತೆ. ಅವರೇನ್ ಮಾಡಿದರಂತೆ, ತಗೊಂಡಿದ್ದು ಏನ್ ಮಾಡಿದ್ರು ಅಂತ ಹೇಳ್ತಾರೆ. ಗುರಿಜರೇ ತೆಗೆದು ಹೊಡೆದು ಎಲ್ಲೋ ಹೋಯ್ತು ಬಾಣ, ಸರಿಯಾದ ಜಾಗ ಹೋಗ್ಲಿ, ಎಲ್ಲೋ ಹೋಗ್ಬಿಡುತ್ತಂತ ಆ ಕಡೆ. ಯಾತಕ್ಕೆ ಅಂದ್ರೆ ಹೇಳ್ತಾರೆ, ಭೀಮಸೇನ ಯಾತಕ್ಕೆ ಅಷ್ಟು ಕೇರ್ಲೆಸ್ ಆಗಿ ಹೊಡೆದಿದ್ದು ಅಂತ ಕೇಳಿದ್ರೆ, ಈಗ ಲಕ್ಷ್ಮಣಾದೇವಿ ಕೃಷ್ಣ ಪತ್ನಿ ಆಗ್ತಾಳೆ, ಇದಕ್ಕೆ ಅಟೆಂಪ್ಟ್ ಮಾಡೋದು ಮಹಾಪಾಪ, ಆದ್ದರಿಂದ ಅರ್ಜುನಿಗಿಂತ ಮೇಲೆ ಭೀಮಸೇನ. ಈಗ ಅಟೆಂಪ್ಟ್ ಮಾಡಿ ಮಹಾವೀರ ಅಂತ ತೋರಿಸಿಕೊಳ್ಳೋ ದೃಷ್ಟಿಗಳು ಭೀಮನಿಗೆ ಬೇಕಿಲ್ಲ. ನನ್ನ ಮಹಾವೀರ ತಿಳ್ಕೊಳ್ಳೋದ್ರೂ ಪರವಾಗಿಲ್ಲ, ಕೃಷ್ಣ ಭಕ್ತ ಅಂಬದು ಪ್ರೂವ್ ಆಗ್ಬೇಕಷ್ಟೇ. ಅರ್ಜುನಿಗೆ ಸ್ವಲ್ಪ ಮಿಕ್ಸ್ ಆಗಿತ್ತು, ತನ್ನ ಹಿರಿಮೇಲೆ ಬಿಟ್ಟುಕೊಡದಂತೆ ಕೆಲಸ ಆಗಬೇಕು, ನನಗೂ ಆಗಲಿ ಒಳ್ಳೆಯವರಿಗೂ ಆಗಲಿ. ಭೀಮಸೇನೆ ಹಾಗಲ್ಲ, ಕೃಷ್ಣನ ಕೆಲಸ ಆದ್ರೆ ಆಗೋಯ್ತಷ್ಟೇ, ಕೃಷ್ಣನ ಕೆಲಸ ಆದ್ರೆ ಆಗೋಯ್ತು, ನನಗೇನು ಅಲ್ಲ. ಅದಕ್ಕೆ ಕೇರ್ಲೆಸ್ ಆಗಿ ಹೊಡೆದ್ಬಿಟ್ಟು ಎಲ್ಲ ಹೋಯ್ತಂತದು ಸುಮ್ ಬಂದಿದ್ದೆ ಕೆಲಸ ಕಡೆ. ನೋಡು ಏನ್ ತಿಳ್ಕೊಂಡು ಭೀಮನ ಕೈ ಆಗ್ಲಿಲ್ಲ ಜನ ತಿಳ್ಕೊಂಡ್ಬಿಟ್ರು, ಏನು ಯೋಚನೆ ಇಲ್ಲ ಅಂತ ತಿಳ್ಕೊಂಡು, ನನಗೇನು ಯೋಚನೆ ಇಲ್ಲ, ನಾನು ಪ್ರಯತ್ನ ಪಟ್ಟು ಸುಖವಾಗಿ ಹೊಡಿಬಹುದಾಗಿತ್ತು, ನನಗದು ಬೇಕಿಲ್ಲ. ಕೃಷ್ಣನ ಪತ್ನಿ ಅಲ್ಲ, ಕೃಷ್ಣನಿಗೆ ಸಂಬಂಧಪಟ್ಟ ವಸ್ತು ಅಂದ್ರೆ ನಾನು ಕಣ್ಣೆತ್ತಿಯೂ ನೋಡೋದಿಲ್ಲ. ಇದು ಭೀಮನ ವ್ರತ ಅದು, ಕೃಷ್ಣನಿಗೆ ಸಂಬಂಧಪಟ್ಟ ವಸ್ತು ಅಂದ್ರೆ ಕಣ್ಣೆತ್ತಿಯೂ ನೋಡೋದಿಲ್ಲ ನಮ್ಮಲ್ಲಿ. ಇನ್ನು ದೇವರ ನೈವೇದ್ಯ ಆಗಿಲ್ಲ ಅಡಿಗಡಿ ನೋಡ್ಲಿಕ್ಕೆ ಹೋಗಬಾರದು. ದೇವರ ನೈವೇದ್ಯ ಆಗಿಲ್ಲ ಅಂದ್ರೆ ಅಡಿಗೆ ಕಣ್ಣೆತ್ತಿ ನೋಡಬಾರದು, ನೋಡ್ಬಿಟ್ರೆ ಮಂಜು ಮೈಲಿಯಾದಾಗ ಲೆಕ್ಕ, ಎಂಜಲಾದಾಗ ಲೆಕ್ಕ, ಕಣ್ಣಿಂದ ನೋಡಿ ಜಂಜಲಿದ್ದಾಗ ಲೆಕ್ಕ. ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ನಾವು ನೋಡೋ ಬಿಡೋದಿಲ್ಲ ಅಂತ ಗೊತ್ತಲ್ಲ, ಅಡ್ಡ ತಡೆ ಹಾಕ್ಬಿಡ್ತಾರೆ, ನೈವೇದ್ಯದ ಕಾಲಕ್ಕೆ ತಡೆ ಹಾಕ್ಬಿಡ್ತಾರೆ, ಅಲ್ಲಿ ಬಗ್ಗೆ ನೋಡ್ತಾರೆ ಹಾಗೆಲ್ಲ ಮಾಡಬಾರದು, ಬಹಳ ತಪ್ಪದು, ಬಹಳ ಪಾಪ ಬರುತ್ತೆ. ನೈವೇದ್ಯ ಮಾಡೋರು ಅಷ್ಟೇ ನೋಡಬೇಕು, ಹೊರತು ಉಳಿದವರು ನೋಡಬಾರದು. ಆ ರೀತಿ ನೋಡಿಬಿಟ್ರೆ ಕಣ್ಣು ದೃಷ್ಟಿಯಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಕೆಲವು ಕೆಟ್ಟ ಕಣ್ಣಲ್ಲಿ ನೋಡ್ತಾ ನೋಡಿದ್ರೆ ಮಕ್ಕಳು ಜ್ವರ ಬಂದ್ಬಿಡುತ್ತೆ ಇಮಿಡಿಯೇಟ್ ಆಗಿ ನೋಡಿ. ಅದೆಲ್ಲ ಸೈನ್ಸ್ ಏನು ಸಾವಿರ ಹೇಳ್ಕೊಂಡು ಹೋಗಲಿ ಫ್ಯಾಕ್ಟ್ ಅದು. ಅವ್ರು ಕೆಲವು ಕೆಟ್ಟ ಕಣ್ಣಿಂದ ನೋಡಿದ್ರು ಅಂದ್ರೆ ವಾರಗಟ್ಟೆ ಬೇಕು ಸುಧಾರಿಸ್ಕೋಬೇಕಾದ್ರೆ. ಪಾಪ ಕೆಲವು ನೋಟನೇ ಅಷ್ಟು ಎಫೆಕ್ಟಿವ್ ಆದ್ರಿಂದ ಹಿಂದೂ ಕೂಡ ಕೆಟ್ಟವರ ಕಣ್ಣಿಗೆ ಬೀಳಬಾರದು. ದೇವ್ರು ನೋಡೋದಕ್ಕಿಂತ ಮುಂಚೆ ಯಾರೂ ನೋಡಬಾರದು, ಅದು ನಿಯಮ ಉಂಟು. ಭೀಮಸೇನ ವ್ರತ ಅದು ಒಂದು. ಅದಕ್ಕೆ ನೈವೇದ್ಯ ನೀವೇ ಮಾಡಿರಿ ಅಂತ ಕೊಟ್ಟಿರೋದವ್ರಿ. ಪ್ರತಿನಿತ್ಯ ನೈವೇದ್ಯವನ್ನು ಮಾಡೋದು ಯಾರು ಗೊತ್ತೇನು? ನಾವು ನೈವೇದ್ಯ ಅವ್ರ ನೈವೇದ್ಯ ಅಲ್ಲ, ಇವ್ರು ಬೀಳೋದಷ್ಟೇನೆ. ಅಲ್ಲಿ ನೈವೇದ್ಯ ಮಾಡ್ತಕ್ಕಂಥ ಅಧಿಕಾರ ವಾಯುದೇವರಿಗೆ ಮಾತ್ರ. ಅದಕ್ಕೆ ನಾವು ಭಾರತೀಯರುಗಳ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳೋದು ಯಾತಕ್ಕೆ ಅಂದ್ರೆ ನೈವೇದ್ಯ ಮಾಡೋ ಹಕ್ಕು ಅವರಿಗೇನೆ. ಯಾಕೆ ಅಪ್ಪಿತಪ್ಪಿನ ಅವ್ರು ಆಸೆ ಪಡೋದಿಲ್ಲ. ಇವರು ನೈವೇದ್ಯ ಮಾಡೋರೆ, ಎಷ್ಟು ಚೆನ್ನಾಗಿದೆಯಲ್ಲ, ಇನ್ನೊಂದು ಸ್ವಲ್ಪ ಕಾಯ್ಬೇಕಲ್ಲ ನಾವು ಅನ್ಕೊಂಡ್ಬಿಟ್ರೆ ಏನ್ ಮಾಡ್ಬೇಕು ಈ ಮತ್ತೆ. ನೈವೇದ್ಯ ಮಾಡನೇ ನೋಡಿಬಿಟ್ಟಾಗ ಅವನಿಗೆ ಆಸೆ ಹುಟ್ಟಿದ್ರೆ ತಪ್ಪು ಅಂತಾನೆ. ರಾತ್ರಿ ದಿವಸ ನೈವೇದ್ಯ ಮಾಡೋಕ್ಕೆ ಬಜಿ ತೆಗೆದು ಬಿಡ್ತಾನೆ. ಆಗ್ಲಿ ಹಸಿವೆ ಆಗ್ಬಿಟ್ಟರೆ ಸಿಕ್ಕಾಬಿಟ್ಟೆ ಆಗ್ಲೇನೆ. ಇನ್ನು ಬರೆಸೋದು ಲೇಟ್ ಆಗಿಬಿಟ್ಟಿರ್ತಾರೆ, ಭಾರಿ ಕಷ್ಟ ಅವ್ರಿ. ನಿಯಂತ್ರಣ ಮಾಡೋ ಸುಲಭ ಅಲ್ಲ, ಅದನ್ನೇ ಯೋಗ ಅಂತ ಕರೆಯೋದು. ಒಂದು ದಿವಸಕ್ಕೆಲ್ಲ ಬರಲಿಕ್ಕಿಲ್ಲ, ಪ್ರಾಕ್ಟೀಸ್ ಮಾಡಿ 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 ಅಭ್ಯಾಸ ಮಾಡ್ಕೋಬೇಕಾದ. ಆದರೆ ಭೀಮಸೇನ ದೇವರಿಗೆ, ವಾಯುದೇವರಿಗೆ ಅದು ನಿತ್ಯ ಜೀವನದ ಸಹಜ ವ್ರತವಾದ್ದರಿಂದ ಅವರು ಆ ರೀತಿ ಮಾಡಿದ್ರಂತೆ. ಆಮೇಲೆ ಕೃಷ್ಣ ಬರ್ತಾನೆ. ಕೃಷ್ಣನಿಗೆ ಅರ್ಜುನೆ ಮಾಡಬಹುದಾಗಿತ್ತು ಅಂದ್ರೆ ಕೃಷ್ಣ ಮಾಡೋದೇನು ಆಶ್ಚರ್ಯನ? ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಕೃಷ್ಣ ಬಂದಿದ್ದು, ಅದನ್ನು ತಗೊಂಡಿದ್ದು, ಹೊಡೆದಿದ್ದು, ಪೀಸ್ ಪೀಸ್ ಬಿದ್ದಾಯಿತು. ಲಕ್ಷಣ ಬರ್ತಾಳೆ, ಮಾಲೆ ಹಾಕಿ ಬಿಡ್ತಾಳೆ. ಲಕ್ಷಣ ಸ್ವಯಂವರ ಷಣ್ಮಹಿಷಿಯರಲ್ಲಿ ಲಕ್ಷಣ ಸ್ವಯಂವರ ಕೂಡ ಆಗೋಯ್ತಾನೆ. ಇಲ್ಲಿ ವಿಚಾರ ಮಾಡ್ತಕ್ಕಂತ ಅಂಶ ತುಂಬಾ ಉಂಟು. ಲಕ್ಷ ಸರ್ವಜ್ಞನಾಗಿ ಸರ್ವೋತ್ತಮನಾಗಿ ಅಂತ ಕೆಲಸವನ್ನು ಮಾಡ್ತಾ ಲಕ್ಷಣಾಪತಿ ಎಂಬುದನ್ನು ತಿಳಿಸಿದ. ನಿಮಗೊಂದು ಆಶ್ಚರ್ಯ ಹೇಳುತ್ತೇನೆ. ಸುಮಾರು 20 ವರ್ಷಗಳ ಕೆಳಗೆ ಒಂದು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ಸ್ಟಾಂಪ್ ಹೊಡಿಸಿತು, ಸ್ಟಾಂಪ್ ಮಾಡಿತ್ತು. ರಿಲೀಸ್ ಮಾಡಲಿಕ್ಕೆಲ್ಲ ತಯಾರು ಮಾಡಿಕೊಂಡಿದ್ರು. ಸ್ಟಾಂಪ್ ಪೇಪರ್ ಅಲ್ಲಿ ಬಂದ್ಬಿಡ್ತು, ಸ್ಟಾಂಪ್ ಮಾಡಲು ಪೇಪರ್ ಅಲ್ಲಿ ಬಂದ್ಬಿಡ್ತು ರಿಲೀಸ್ ಮಾಡಬೇಕಾದ್ರೆ. ಇನ್ನು 2 ದಿವಸ ಇತ್ತು ರಿಲೀಸ್ ಮಾಡಲಿಕ್ಕೆ ಅಷ್ಟೇನೆ. ಅದರಲ್ಲಿ ಏ ಚಿತ್ರ ಹೇಗಿತ್ತು ಅಂತ ಕೇಳಿದ್ರೆ, ನಾ ಹೇಳಿದ್ನಲ್ಲ ಈ ಕಥೆಯ ಚಿತ್ರ ಇರೋದು. ಒಂದು ಬಾಣ, ಅದು ತುಂಡಾಗಿರೋದು, ಹೊಡಿತಿರೋದು, ಅದು ಜೈಪುರದ ಅರಮನೆಯಲ್ಲಿದ್ದ ಚಿತ್ರ. ಅದು ಜೈಪುರದಲ್ಲಿದ್ದಂತ ಚಿತ್ರ ನೋಡಿಬಿಟ್ಟು ಹಳೆಯ ಪೇಂಟಿಂಗ್. ಅದನ್ನವರು ಬ್ಲಾಕ್ ಮಾಡಿಸಿ ಸರ್ಕಾರ ಮಾಡಕ್ಕೆ ಹೊರಟಿತ್ತು. ಇನ್ನೇನು ರಿಲೀಸ್ ಮಾಡೋತ್ತೆ ಸರಿಯಾಗಿ ಯಾರೋ ಒಬ್ರು ಬರದ, ಯಾರೊಬ್ಬರ ಫೋನ್ಗೆ ಮಾಡಿದ, ಏನಾಗುತ್ತೆ ಮಾಡಿದೆ. ಒಂದು ತಪ್ಪಿದೆ, ಇದು 5 ಬಾಣ ಇರಬೇಕು, 5 ಬಾಣ ಇಲ್ಲ, 1 ಬಾಣ ಇದೆ. ಅದು ಪೂರ್ತಿ ಬಾಣ ಎಲ್ಲ ತುಂಡಾಗಿಬಿಟ್ಟಿದೆ. ಆದ್ರಿಂದ ಸರಿಯಾದ ಚಿತ್ರ ಅಲ್ಲ ಇದು. ದ್ರೌಪದಿ ಸ್ವಯಂವರ ಚಿತ್ರಕ್ಕೆ ಹೊಂದೋದಿಲ್ಲ, ಆದ್ರಿಂದ ಇನ್ವ್ಯಾಲಿಡ್ ಅಂತ ಹೇಳಿ ಅವನು ಬರದ. ಕಷ್ಟ ಗೌರ್ಮೆಂಟ್ ಏನ್ ಮಾಡ್ತು ಗೊತ್ತಾ ನಿಮಗೆ ಆಶ್ಚರ್ಯ? ವಿತರಣೆ ಮಾಡ್ಕೊಂಡು ಪೂರ್ತಿ ಸ್ಟಾಪ್ ವಿತರಣೆ ಮಾಡಿ ರಿಲೀಸ್ ಮಾಡಲೇ ಇಲ್ಲ ಅದನ್ನ. ಎಷ್ಟು ಗೌರ್ಮೆಂಟ್ ಎಷ್ಟು ನಷ್ಟವಾಯಿತು ಅಂತ ಕೇಳಿದ್ರೆ, ಈ ಒಂದು ಸ್ಟಾಪ್ ರಿಲೀಸ್ ಮಾಡಲಿಲ್ಲ, ವಾಪಸ್ ತಗೊಂಡ್ಬಿಟ್ಟು. ತಮಾಷೆ ಗೊತ್ತೇನು? ಅದು ಅರ್ಜುನ ಸ್ವಯಂವರದ್ದಲ್ಲದು, ಲಕ್ಷಣ ಸ್ವಯಂವರದ್ದು ಬರೆದಿರೋದು. ಪಾಪ ಸರಿಯಾಗಿ ಬರೆದಿರೋ ಚಿತ್ರಕಾರ ಇವ್ರು, ಅದು ಗೊತ್ತೇ ಇಲ್ಲಲ್ಲ ಪಾಪ. ಸರ್ಕಾರ ಮಾಡಿ ತಪ್ಪು ಲೆಕ್ಕ ಹಾಕಿ ನೋಡೋದು. ಕೇಂದ್ರ ಸರ್ಕಾರ ಲಕ್ಷಾಂತರ ರೂಪಾಯಿಗಳ ಕೆಲಸದಿಂದ ಮಾಡಿದ್ದನ್ನ ಅದು ಹಾಗೆ ಕಂಡೆ ಮಾಡಿ ಹಾಕಿಬಿಡ್ತಾರೆ. ಇದು ಯೋಚನೆ ಮಾಡಿದ್ರೆ ಪುರಾಣ ಪುಣ್ಯಕತೆ ಕೇಳಿದ್ರೆ ಎಷ್ಟು ಉಪಯೋಗ ಆಗುತ್ತೆ ಲೆಕ್ಕಾಗಿ. ಕರೋಡ್ಪತಿಯಲ್ಲಿ ಕೋಟ್ಯಂತರ ಬರ್ತಿತ್ತು ಒಂದು ಕರೋಡ್ ಎಷ್ಟೋ ಜನ ಪುರಾಣ 20 ಲಕ್ಷ ಶುರು ಮಾಡಿದ್ದಾರೆ ಪಾಪ ರಾಮಾಯಣ ಮಹಾಭಾರತ ಕೆಲವರೆಲ್ಲ. ಇದೇ ಪುಣ್ಯ ಬರಲಿ ಅಂತಲ್ಲ, ಅಸ್ಮಾತ್ ಬಂದ್ರೆ ಅವ್ರು ಕೋಟಿ ಹೊಡೆಯಲೇ ಹೊಡೆಯಬಹುದು ಅಂತ ತಿಳ್ಕೊಂಡು ಪಾಪ ಟ್ರೈ ಮಾಡ್ತಾರೆ. ಮೊದಲೇ ತಗೊಂಡು ಎಷ್ಟು ಉಪಯೋಗ ಆಗುತ್ತೆ ಅದರಿಂದ, ಸರ್ಕಾರದಲ್ಲಿ ಎಷ್ಟು ಪ್ರಯೋಜನ ಆಗ್ತಿತ್ತು ಅದರಿಂದ. ಸರ್ಕಾರ ಗೈಡ್ ಮಾಡ್ತಾರೆ, ಅದು ಏನೋ ಎತ್ತರ ಎಲ್ಲ ಬಂಡಿಲ್ಲ ಅವ್ರಿ. ಅಂತ ಹೊತ್ತಿರು ಸರ್ಕಾರ ಏನ್ ಮಾಡಬಹುದಾಯ್ತು ಈ ಮಧ್ಯೆ ಕೊನೆ ಪಕ್ಷ? ನಾಲ್ಕು ವಿದ್ವಾಂಸ ಸರ್ಕಾರ ಕೇಳಿದ್ರೆ ಮುಂದೋಗ್ತಿತ್ತು. ಯಾರೋ ಬರೋದಂತ ವಿಚಾರ ಮಾಡಿ ಅಷ್ಟೇ ತಕೊಂಡ್ಬಿಡೋದು ಅದನ್ನ. ತಿರುಗಿ ಎಲ್ಲ ಸುಟ್ಟು ಹಾಕ್ಬಿಟ್ಟಿದ್ದಾರೆ, ಮತ್ತೆ ಮತ್ತೆ ಬರಬಾರ್ದಲ್ಲ ಹೊರಗಡೆಗೆ. ನಮಗೊಂದು ಆಶ್ಚರ್ಯ ಮೆಚ್ಚಬೇಕೀಗ. ಅಂತೂ ಇದು ಸರಿ ಹೋಗಲಿ ಅಂದ್ರೆ ಸುಟ್ಟು ಹಾಕಿಬಿಟ್ರಲ್ಲ. ಆ ರೀತಿ ಸುಟ್ಟು ಹಾಕ್ಲಿಕ್ಕೆ ಹೋದ್ರೆ ಎಷ್ಟು ಪುಸ್ತಕ ಸುಡಬೇಕು? ಇವತ್ತು ಹುಚ್ಚಾಪಟ್ಟೆ ಬರೆದವರು ಇದ್ದಾರೆ, ತಪ್ಪು ಬರೆದವರು ಇದ್ದಾರೆ, ಅವೆಲ್ಲ ಸುಡಬೇಕು. ಬರೀ ಸ್ಟಾಂಪ್ ಸುಟ್ಬಿಟ್ರೆ ಹೊರತು ಅದ ತಪ್ಪಿಸ್ಕ ಸುಟ್ಟ ಸುಟ್ಟರೆ ಹಾಕ್ಬೇಕು ನ್ಯಾಯವಾಗಿ. ಎಷ್ಟೋ ಪುಸ್ತಕ ಆ ತಪ್ಪು ಬರೆದಿರ್ತಾರೆ. ಆ ತಪ್ಪನ್ನು ತಿಟ್ಕೋಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ಆಚಾರ ನಿರ್ಣಯ ಓದಿದ್ರೆ ಮಾತ್ರ ಗೊತ್ತಾಗ್ತಿದ್ದ ವಿಚಾರ. ಭಾಗವತ ಹರಿವಂಶ ತಾತ್ಪರ್ಯ ಓದಿದವರು ಮಾತ್ರ ವಿಷಯ ಗೊತ್ತಾಗೋದು. ಆ ಯಾರ ಕಲಾವಿದ ಪಾಪ ಸರಿಯಾಗಿ ಓದ್ಕೊಂಡು ಬರೆದಿದ್ದಾನೆ, ಕಷ್ಟಪಟ್ಟು ಸರಿಯಾಗಿ ಬರೆದಿದ್ದಾನೆ, ಇವರೆಲ್ಲ ಸುಟ್ಟು ಬೂದಿ ಮಾಡಿ ಹಾಕಿಬಿಟ್ರದ. ಅದು ಸರಿಯಾದ ತಿಳುವಳಿಕೆ ಇಲ್ಲದೆ ಹೋದರೆ ನಮ್ಮ ಜ್ಞಾನ ಎಷ್ಟರ ಮಟ್ಟಿಗೆ ಚಿಕ್ಕದಾಗಿರುತ್ತೆ? ಶಾಸ್ತ್ರ ಪರಿಚಯ ಇಲ್ಲದೆ ವಿಚಾರ ಮಾಡೋದಕ್ಕೂ ಶಾಸ್ತ್ರ ಓದಿ ವಿಚಾರ ಮಾಡೋದು ಎಷ್ಟು ವ್ಯತ್ಯಾಸ ಇದೆ. ತಳಿಕೊಂಡು ಎಷ್ಟು ನೋಡಿದ್ರು ಅಷ್ಟೇನೆ, ಕಣ್ಣಿದ್ದನ್ನು ನೋಡಿದ ಕ್ಲಾರಿಟಿ ಬರೋದಿಲ್ಲ ಅವನಿಗೆ. ಒಬ್ಬ ಕುರುಡ ಎಷ್ಟೇ ಸ್ಪಷ್ಟ ಜ್ಞಾನ ಇದ್ರೂ ಕೂಡ ಕಣ್ಣಿದ್ದ ರೀತಿನೇ ಬೇರೆ. ಇವತ್ತು ಶಾಸ್ತ್ರ ಓದಿದ್ರಾಗೋ ಪ್ರಯೋಜನವೇ ಬೇರೆ. ಸರ್ಕಾರ ಮಾಡಿದ ತಪ್ಪು ಕೂಡ ಹೌದು, ಆದರೆ ಒಂದು ಎಚ್ಚರ ಮಾತ್ರ, ತಪ್ಪಿದ್ದನ್ನು ಹೊರಗೆ ಹಾಕಬಾರ್ದು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಸರಿಯಾದ ಮಾತದು. ಆದರೆ ತಪ್ಪು ಇರಲಿಲ್ಲ ಅನ್ನೋದು ಮಾತ್ರ ಸರಿಯಾಗಿ ತಿಳ್ಕೊಂಡಿದ್ರೆ ಸಾಕು. ಇಂಥ ಅನೇಕ ದೃಷ್ಟಿಯಿಂದ ನಿತ್ಯ ಜೀವನಕ್ಕೂ ಮಹಾಭಾರತ ರಾಮಾಯಣಗಳ ಪ್ರಯೋಜನ ತುಂಬಾ ಉಂಟು. ಅಲ್ಲಿ ಭೀಮನ ವಿಷಯ ಗೊತ್ತಾಯಿತು, ಅರ್ಜುನ ವಿಷಯ ಗೊತ್ತಾಯಿತು, ದುರ್ಯೋಧನಾದಿಗಳು ಏನು ಗೊತ್ತಾಗಲಿಲ್ಲ ಅಂತ ಗೊತ್ತಾಯಿತು. ಕೃಷ್ಣ ಸರ್ವಸಮರ್ಥ ಅಂತ ಗೊತ್ತಾಯಿತು, ಲಕ್ಷಣಾದೇವಿ ಷಣ್ಮೇಶ್ವರ ಒಬ್ಬಳು ಅಂತ ಗೊತ್ತಾಯಿತು. ಇಷ್ಟೆಲ್ಲಾ ಕಥೆಗಳನ್ನು ಗೊತ್ತಾಗ್ತಾ ಹೋದ್ರೆ ಅದು ನಿಜವಾದ ಮಹಾಭಾರತ. ನೀವು ಪ್ರಿಂಟ್ ಆಗಿರೋ ಯಾವ ಪುಸ್ತಕದಲ್ಲಿ ಇವರ ಕಥೆಗಳು ಸಿಗೋದಿಲ್ಲ. ಅವರಿಗೆ ಬರೇ ಮೂಲ ಓದೋದಿಲ್ಲ, ಇವರಿಗೆ ಗೊತ್ತಿರೋದಿಲ್ಲ, ಎಲ್ಲ ಕೇಳಿದ್ದನ್ನು ಬರೀತಾರೆ, ತಪ್ಪು ತಪ್ಪರೆ ಬರೀತಾರೆ, ಅದು ಆಭಾಸ ಭಯವಾಗಿಬಿಡುತ್ತೆ. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಮೂಲ ಭಾರತ, ಹರಿವಂಶಾದಿಗಳು ಸರಿಯಾಗಿ ಓದ್ತಕ್ಕಂಥ ಒಂದು ರಥ, ಒಂದು ಹಠ ನಮಗಿರಬೇಕು. ಆಗ ನಿಜವಾದ ಅರ್ಥದಲ್ಲಿ ಮಹಾಭಾರತ ರಾವಣ ನಮಗೆ ಗೊತ್ತಾಗುತ್ತೆ ಎಂಬುದನ್ನು ಮರೆಯಬಾರದು. ಅನೇಕ ಕಥೆಗಳು ಈ ನಡೀತಾ 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 ಹೋಗ್ತಿದ್ದ ಕಾಲಕ್ಕೆ ತಲ್ಲ ಪಾಂಡವರು ವಾಪಸ್ ಬಂದಿದ್ದಾರೆ. ಒಂದು ದಿವಸ ಅವರ ಹತ್ತಿರ ನಾರದ ಮುನಿಗಳು ಬರುತ್ತಾರೆ. ಪಾಂಡವರ ಹತ್ರ ನಾರದ ಮುನಿಗಳು ಬಂದು, ನೋಡಿ ಬ್ರಹ್ಮದೇವರು ಹೇಳಿಕಳಿಸಿದ್ದಾರೆ, ಒಂದು ರಹಸ್ಯವಾದ ವಿಚಾರ ಮಾತಾಡಬೇಕಾಗಿದೆ, ನೀವು 5 ಜನ ಕುತ್ಕೋಬೇಕು ಅಂತ ಕೂಡಿಸ್ಕೋತಾರೆ. ನಾರದ ಮುನಿಗಳು ತುಂಬಾ ರಹಸ್ಯವಾದ ವಿಚಾರ ಮಾತಾಡಬೇಕು, ನಾನು ಸಾಕ್ಷಾತ್ ಬ್ರಹ್ಮದೇವರೇ ನನಗೆ ಸಂದೇಶ ಕೊಟ್ಟು ಕಳಿಸಿದ್ದಾರೆ, ನಿಮಗೆ ಮುಟ್ಟಿಸಬೇಕಾಗಿದೆ ನಾನು ಅಂತ ಹೇಳಿದಾಗ ಬರೀ ನಾರದರು ಮಾತಾಡಿದ್ರೆ ಕೇಳ್ತಾರೆ ಅವರು. ಅಂತ ಸಾಕ್ಷಾತ್ ಬ್ರಹ್ಮದೇವರ ಸಂದೇಶ ಅಂದಮೇಲೆ ಭಾರಿ ಗೌರವ. ಇನ್ನು ಭೀಮಸೇನ ಸಾಕ್ಷಾತ್ ಭಾವಿ ಬ್ರಹ್ಮನೇ, ಇವಾಗ ಯೋಚನೆ ಕೊಡಿ, ಯಾತ ಎಲ್ಲ ಗೊತ್ತು, ಭೀಮರಿ ಯಾತಕ್ಕೆ ಬಂದಿದ್ದಾರೆ ಏನಂತ ಗೊತ್ತು, ಅವ್ರ ಮಾತುಕತೆ ಶುರು ಮಾಡ್ತಾ ಇದ್ದಾರೆ. ಗೊತ್ತಾಗಿಬಿಟ್ಟಿದೆ ಇವತ್ತು ನಾಳೆ ದಿವಸ ಏನ್ ಹೇಳ್ತಾರೆ, ಭಾರಿ ರಹಸ್ಯ ತಾನೇ ಅದು. ಅವಸರದಲ್ಲಿ ಹೇಳಿದರೆ ಸರಿ ಇರೋದಿಲ್ಲ. ಏನ್ ಭಾರಿ ರಹಸ್ಯ ಹೇಳ್ತಾರೆ, ರಹಸ್ಯದಲ್ಲಿ ಏನೇನು ವಿಚಾರಗಳು ಬರುತ್ತೆ, ಆ ಸುಭದ್ರ ಕಲ್ಯಾಣಕ್ಕೆ ನಾಂದಿ ಆಗುತ್ತೆ ನೋಡ್ಬೇಕದು. ಆ ಬ್ರಹ್ಮದೇವರ ಮಾತು ಸುಭದ್ರ ಕಲ್ಯಾಣಕ್ಕೆ ಲಿಂಕ್ ಕೊಡ್ತಕ್ಕಂಥವ್. ಈಗಾಗಲೇ ದುರ್ಯೋಧನ ಮಾತು ಬೇರೆ ಕೊಟ್ಬಿಟ್ಟಿದಾರಲ್ಲ, ಕೃಷ್ಣ ಹೇಗೆ ತಪ್ಪಿಸ್ತಾನೆ ನೋಡ್ಬೇಕದು. ಸುಭದ್ರ ಕಲ್ಯಾಣ ಅರ್ಜುನಿಗೆ ಆಗ್ಬೇಕು, ಅವರು ದುರ್ಯೋಧನಿಗೆ ಆಗಲೇಬಾರದು. ಮಾತು ಕೊಟ್ಟರು ಬಲರಾಮದೇವರು ಕೊಟ್ಬಿಟ್ಟಿದ್ದಾರೆ, ಎಂಥ ರಿಸ್ಕ್ ಇದೆ ಇದರೊಳಗೆ. ಕೃಷ್ಣ ಹೇಗೆ ಮಾಡ್ತಾನೆ, ಯೋಗ ಅಂದ್ರೆ ಯೋಗ ಅದು ಬಂದು ಅಣ್ಣ ವಯಸ್ಸು ಬೇಜಾರಾಗಬಾರದು, ಮದುವೆ ಆಗಿರಬೇಕು, ದುರ್ಯೋಧನ ಪಾದ ಹೊಡ್ಕೋಬೇಕು, ಅವನು ಕೆಲಸ ನಡೆದಿರಬೇಕು, ಹೇಗೆ ಮಾಡ್ತಾನೆ ಕೃಷ್ಣ ಅದೆಲ್ಲ ನೋಡದೇ ಕೃಷ್ಣನ ವೈಭವ ತಿಳ್ಕೊಳ್ಳೋದಕ್ಕೆ ಕಾರಣ. ಕೃಷ್ಣ ಸರ್ವೋತ್ತಮ ಅಂತ ಯಾತಕ್ಕೆ ಕರೀತಾನೆ ಅಂತ ನಮ್ಗೆ ಅರ್ಥವಾಗಲಿಕ್ಕೆ ಅವನು ನೋಡ್ತಾನೆ ಇರಬೇಕು ಅಂತ ಹೇಳ್ತಾ, ನಾಳೆ ದಿವಸ ಮತ್ತೆ 2-3 ದಿನ ಸ್ವಲ್ಪ ತಡವಾಗಿ ಶುರುವಾಗಿದೆ, ನಾಳೆಯಿಂದ ಆದಷ್ಟು ಸಕಾಲಕ್ಕೆ ಶುರು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.